ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
Thank you.
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಡಯಟ್ ಮುಂದೆ ಲೂಥರನು ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಲೂಥರ್ ಯಾಕೆ ರೋಮಿನಿಂದ ಬೇರ್ಪಟ್ಟನು ಅನ್ನುವಂತಹ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಕಲಿತುಕೊಂಡು ಬಂದೆವು. ಆತನು ರೋಮಿನಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಪಡೆದು ಆ ಒಂದು ರೋಮ್ ಸಭೆಯಿಂದ ಅವನು ಬೇರ್ಪಡಲು ಕಾರಣವಾದಂತಹ ಅಂಶಗಳನ್ನು ನಾವು ಒಂದೊಂದೇ ಆಗಿ ನೋಡಿದೆವು. ಈ ದಿನದಲ್ಲಿ ಮತ್ತೊಂದು ಹೊಸ ಅಧ್ಯಾಯ, ಅಂದರೆ ಮಾರ್ಟಿನ್ ಲೂಥರನ ಡಯಟ್ ಆಫ್ ವರ್ಮ್ಸ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಆತನನ್ನು ಕರೆದು ಒಂದು ಸಭೆಯಾಗಿ ವಿಚಾರಣೆ ಮಾಡುವಂತಹ ಒಂದು ವಿಷಯದವಾಗಿ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಯಾಕೆ ಆತನನ್ನು ಈ ಒಂದು ಡಯಟ್ ಆಫ್ ಓಮ್ಸ್ ಅಂತಕ್ಕಂತಹ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರತಕ್ಕಂಥವರಾಗಿದ್ದಾರೆ, ಅಲ್ಲಿ ನಡೆಯುವಂತಹ ಘಟನೆ ಏನು, ಮಾರ್ಟಿನ್ ಲೂಥರ್ ಯಾವ ರೀತಿಯಲ್ಲಿ ತನ್ನ ವಾದವನ್ನು ಮಂಡಿಸ್ತಕ್ಕಂಥವನಾಗಿದ್ದಾನೆ, ಅಲ್ಲಿ ನಡೆತಕ್ಕಂತಹ ಘಟನೆಗಳನ್ನು ನಾವು ಈ ದಿನದಲ್ಲಿ ಮುಂದುವರಿದು ನಾವು ಕಲಿಯುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಬರೋಣ. ಬನ್ನಿ, ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಮೂಲ ಒಡೆಯನಾಗಿರತಕ್ಕಂತಹ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಡಯಟ್ನ ಮುಂದೆ ಯಾವ ರೀತಿಯಲ್ಲಿ ಲೂಥರನು ನಿಂತನು ಅನ್ನುವಂತಹ ವಿಚಾರವನ್ನು ಕಲಿಯಲು ಹೋಗುವಂಥವರಾಗಿದ್ದೇವೆ. ಅಪ್ಪ, ಮಾರ್ಟಿನ್ ಲೂಥರ್ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮಭರಿತನಾಗಿ ಧೈರ್ಯವಾಗಿ ನಿಂತು ತಾನು ಕಲಿತಂಥ ಸತ್ಯವನ್ನು ಜನ ಮುಂದೆ ಪ್ರತಿಪಾದಿಸಿದನು, ಅದೇ ರೀತಿಯಾಗಿ ಅನೇಕ ಮಕ್ಕಳು ಸ್ವಾಮಿ ತಿಳಿದಂಥ ಸತ್ಯವನ್ನು ಅನೇಕರಿಗೆ ತಿಳಿಸಲು ಧೈರ್ಯವನ್ನು ಬಲವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಈ ಒಂದು ಸತ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಆತ್ಮನ ಮುಖಾಂತರವಾಗಿ ನೀನು ಮಾತನಾಡಿ ಸಕಲ ಕುಲ ಭಾಷೆ ಜನಾಂಗದವರಿಗೆ ಈ ಮಕ್ಕಳು ಧೈರ್ಯವಾಗಿ ಕೊನೆ ಕಾಲದ ಸತ್ಯವನ್ನು ತಿಳಿಸುವಂತಹ ಬಲವನ್ನು ಕೊಡು ಸ್ವಾಮಿ. ಈ ಒಂದು ಸಂದೇಶ ಒಂದು ಪುನರುಜ್ಜೀವನವನ್ನು ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ಉಂಟು ಮಾಡುವ ಹಾಗೆ ಸಹಾಯ ಮಾಡು. ಈ ಸಂದೇಶ ಆಶೀರ್ವಾದದಾಯಕವಾಗಿರುವಾಗಿಯೂ ನಿನ್ನ ಮಹಿಮೆಗೋಸ್ಕರ ಇದನ್ನು ಆಲಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾರ್ಟಿನ್ ಲೂಥರ್ ಆತನು ಯಾಕೆ ಈ ಡಯಟ್ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಸಭೆಯಾಗಿ ಕೂಡಿ ಬಂದು ಅವರ ಮುಂದೆ ತನ್ನ ವಾದವನ್ನು ಮಂಡಿಸಲು ಕಾರಣವಾದಂಥ ಅಂಶಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ ಅದರ ಹಿನ್ನೆಲೆಯಾಗಿ ನಾವು ಮಾರ್ಟಿನ್ ಲೂಥರನ್ನು ಯಾಕೆ ಈ ಒಂದು ರೋಮ ಸಭೆ ಅವರನ್ನು ತಳ್ಳಿಹಾಕಿತು, ಪ್ರೊಟೆಸ್ಟ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ, ಯಾಕೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಮಾರ್ಟಿನ್ ಲೂಥರ್ ಒಬ್ಬ ದೇವ ಭಕ್ತಿಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದನು, ದೇವರಲ್ಲಿ ಯಾವಾಗಲೂ ಭಯ ಭಕ್ತಿಯಿಂದ ಪ್ರಾರ್ಥನೆ ಮೂಲಕವಾಗಿ ಹಾಡುಗಳ ಮೂಲಕವಾಗಿ ಆತನು ಒಬ್ಬ ಪಾದ್ರಿ ಆಗಬೇಕೆಂಬುದಾಗಿ ವಿಶ್ವವಿದ್ಯಾನಿಲಯದಲ್ಲಿ ಹೋಗಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ಅವನ ಜೀವಿತದಲ್ಲಿ ಎಂದಿಗೂ ಸಹ ಸತ್ಯವೇದವನ್ನು ನೋಡಿರಲಿಲ್ಲ, ಸತ್ಯವೇದವನ್ನು ಓದಿರಲಿಲ್ಲ. ಆತನು ಪ್ರಾಧ್ಯಾಪಕನಾಗಿ ಆ ಇರ್ಫಟ್ ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಸತ್ಯವೇದವನ್ನು ನೋಡುವಂಥವನಾಗಿದ್ದಾನೆ. ಆ ಸತ್ಯವೇದವನ್ನು ನೋಡಿ ಪ್ರೇರೇಪಿತನಾಗಿ ಆ ಸತ್ಯವೇದವನ್ನು ಓದಲು ಆರಂಭಿಸಿ ತನಗಿದ್ದಂತಹ ಒಂದೇ ಒಂದು ಸಂದೇಹ ಅದೇನೆಂದರೆ ಪಾಪವನ್ನು ಯಾರೂ ಮನ್ನಿಸಲು ಸಾಧ್ಯ, ಯಾರು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಿ ನನ್ನನ್ನು ಬಿಡುಗಡೆ ಮಾಡಲು ಸಾಧ್ಯ ಅನ್ನುವಂತಹ ಆ ಒಂದು ವಿಚಾರ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಅದಕ್ಕೋಸ್ಕರ ಆತನು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಕ್ಕಂಥವನಾಗಿದ್ದನು. ಆದರೆ ಆ ಒಳ್ಳೆಯ ಕೆಲಸದಿಂದ ಆ ಒಂದು ರಕ್ಷಣೆಯನ್ನು ಪಾಪ ಕ್ಷಮಾಪಣೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದಾಗಿ ಆತನ ಸ್ನೇಹಿತನಾದಂತಹ ಮೆಲಂಥನ್ ಮೂಲಕವಾಗಿ ಕಲಿತುಕೊಳ್ತಕ್ಕಂಥವನಾಗಿದ್ದಾನೆ. ನಂತರ ಆತನು ಸ್ವತಃ ಸತ್ಯವೇದವನ್ನು ಓದ್ತಕ್ಕಂಥವನಾಗಿದ್ದಾನೆ. ಒಂದಾನೊಂದು ಸಮಯದಲ್ಲಿ ಅವನು ರೋಮಿಗೆ ಹೋಗಲು ಒಂದು ಅವಕಾಶ ಸಿಗ್ತಕ್ಕಂಥದ್ದಾಗಿದೆ. ಆ ರೋಮಿನಲ್ಲಿ ಪಿಲಾತನ ಮೆಟ್ಟಿಲುಗಳು ಅನ್ನುವಂತಹ ಹಂತಗಳಿದೆ. ಆ ಒಂದು ಮೆಟ್ಟಿಲುಗಳನ್ನು ಏರಿದರೆ, ಮೊಣಕಾಲೂರಿನ ಏರಿದರೆ ನಮ್ಮ ಪಾಪಗಳು ರಕ್ಷಣೆ ಆಗ್ತಕ್ಕಂಥದ್ದಾಗಿದೆ, ಸಮಿಸಲ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ತಪ್ಪಾದಂತಹ ಅಭಿಪ್ರಾಯವನ್ನು ಆಗಿನ ಸಭೆಯ ಜನಗಳಿಗೆ ಸಭೆ ತಿಳಿಯಪಡಿಸಿತ್ತು. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಸಹ ಹೋಗಿ ಮೊಣಕಾಲನ್ನು ಹೂರಿ ಆ ಒಂದು ಪಿಲಾತನ ಮೆಟ್ಟಿಲುಗಳನ್ನು ಏರುವಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪ್ರೀತಿಯ ಕೇಳುಗರೆ, ನಡೀತಕ್ಕಂತಹ ಒಂದು ಘಟನೆ ಏನೆಂದರೆ ಅವನ ಕಿವಿಗೆ ಸಿಡಿಲು ಬಡಿದಂತೆ ನೀತಿವಂತನು ನಂಬಿಕೆಯಿಂದ ಬದುಕುವನು ಅನ್ನುವಂತಹ ಸತ್ಯ ಅವನಿಗೆ ಬರತಕ್ಕಂಥದ್ದಾಗಿದೆ. ತಕ್ಷಣ ಆತನು ಪಾದ್ರಿಗಳು ಆ ಒಂದು ಮಠಗಳಲ್ಲಿ ವೈಭವಪೂರಿತವಾಗಿ ಯಾವುದೇ ರೀತಿಯಲ್ಲಿ ವಿಧೇಯತೆ ಇಲ್ಲದೆ ವಿಜೃಂಭಣೆಯಿಂದ ಸಂತೋಷದಿಂದ ಉಲ್ಲಾಸದಿಂದ ಅವರು ಜೀವನ ಕಳೀತಕ್ಕಂತಹ ಆ ವಿಲಾಸಿ ಜೀವನವನ್ನು ನೋಡಿದಂತಹ ಮಾರ್ಟಿನ್ ಲೂಥರ್ ದುಃಖದಿಂದ ಮತ್ತೆ ಹಿಂದೆ ಅವನು ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಬಂದು ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ. ಅನಂತರ ಅವನ ಮನಸ್ಸಿನಲ್ಲಿ ಬೀರಿದಂತಹ ಮತ್ತೊಂದು ಪರಿಣಾಮ ಏನೆಂದರೆ ಈತನು ಸ್ವತಃ ಒಂದು ದೇವಾಲಯದ ಪಾದ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಟಿಡ್ಜೆಲ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಪೋಪ್ನ ಅನುಯಾಯಿ ಎಲ್ಲ ಕಡೆಗೂ ಹೋಗಿ ಈ ಪಾಪ ಸಮಾಪನೆ ಚೀಟಿಯನ್ನು ಹಂಚುವಂತೆವನಾಗಿದ್ದಾನೆ. ಸತ್ತೋಗಿರ್ತಕ್ಕಂತಹ ಅವರ ಯಾರೇ ಸಂಬಂಧಿಕರಾಗಿರ್ಬೋದು, ಅವರ ಅಜ್ಜ ಮುತ್ತಜ್ಜ ಯಾರೇ ಆಗಿರಬಹುದು, ಅವರ ಆತ್ಮಗಳು ಪರ್ಗೇಟರಿ ಅಂದರೆ ಆತ್ಮಗಳು ಅಲಿಯತಕ್ಕಂತಹ ಸ್ಥಳ ಅಲ್ಲಿವೆ. ನೀವು ಅವರಿಗೋಸ್ಕರ ಹಣವನ್ನು ಕೊಟ್ಟು ಈ ಪಾಪ ಸಮಾಪನೆ ಚೀಟಿಯನ್ನು ಹೊಂದಿಕೊಳ್ಳುವುದಾದರೆ ಅವರ ಆತ್ಮಗಳನ್ನು ನಾವು ಪರಲೋಕ ರಾಜ್ಯಕ್ಕೆ ಕಳಿಸ್ತಕ್ಕಂಥವರಾಗಿದ್ದೇವೆ ಅಂತಕ್ಕಂತಹ ತಪ್ಪಾದಂತಹ ಬೋಧನೆಯನ್ನು ಜನಗಳಿಗೆ ತಿಳಿಯಪಡಿಸಿ ಅದರ ಮುಖಾಂತರವಾಗಿ ಹಣವನ್ನು ಸಂಪಾದಿಸುತ್ತಿದ್ದರು. ಯಾತಿಕ್ಕಾಗಿ ಅಂದರೆ ಸೆಂಟ್ ಪೀಟರ್ ಬಸಿಲಿಕಾ ಅಂದರೆ ಪೇತ್ರನಿಗೋಸ್ಕರ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತಕ್ಕಂತಹ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಸುಳ್ಳಿನ ಬೋಧನೆಗಳ ಮೂಲಕವಾಗಿ ಈ ಪಾಪ ಸಮಾಪನೆ ಚೀಟಿಯನ್ನು ಮಾರುವುದರ ಮೂಲಕವಾಗಿ ಅವರು ಹಣವನ್ನು ಸಂಗ್ರಹಿಸತಕ್ಕಂಥವರಾಗಿದ್ದರು. ಈ ಒಂದು ವಿಚಾರವಾಗಿ ಮಾರ್ಟಿನ್ ಲೂಥರ್ನ ಆಲಯದಲ್ಲೂ ಸಹ ನಡೀತಕ್ಕಂಥದ್ದಾಗಿತ್ತು. ಯಾಕೆಂದರೆ ಮಾರ್ಟಿನ್ ಲೂಥರ್ ಒಂದು ಕಡೆ ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಲು ಸಾಧ್ಯ ಎಂಬುದಾಗಿ ಬೋಧಿಸ್ತಕ್ಕಂಥವನಾಗಿದ್ದಾನೆ, ಮತ್ತೊಂದು ಕಡೆ ಇವರು ಪಾಪ ಸಮಾಪನೆ ಚೀಟಿಯನ್ನು ಮಾರ್ಟಿನ್ ಲೂಥರ್ನ ಆಲಯದಲ್ಲಿರತಕ್ಕಂಥ ಸಭಿಕರಿಗೆ ವಿತರಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದನ್ನು ನೋಡಿದಂತಹ ಮಾರ್ಟಿನ್ ಲೂಥರ್ಗೆ ಮನನೋವು ಉಂಟಾಗ್ತಕ್ಕಂಥದ್ದಾಗಿದೆ. ನಂತರ ಮಾರ್ಟಿನ್ ಲೂಥರ್ ಆಲ್ ಸೇಂಟ್ಸ್ ಡೇ ಅಂದರೆ ಸಂತರ ಹಬ್ಬ, ಸತ್ತವರಿಗೋಸ್ಕರ ಜ್ಞಾಪಕ ಸ್ಮರಣೆ ಮಾಡಿಕೊಳ್ತಕ್ಕಂತಹ ಹಬ್ಬ, ಆ ಹಬ್ಬ ಬರ್ತಕ್ಕಂತಹ ಸಮಯದಲ್ಲಿ ವಿಟನ್ಬರ್ಗ್ನಲ್ಲಿ ಇರತಕ್ಕಂತಹ ದೇವಾಲಯದಲ್ಲಿ 95 ಪ್ರತಿಬಂಧಕಗಳನ್ನು ಆತನು ಅಂಟಿಸುವಂತವನಾಗಿದ್ದಾನೆ. ಅನಂತರ ಈ ಒಂದು ಸುಧಾರಣೆ ಕಾಡ್ಗಿಚ್ಚಿನಂತೆ ಯುರೋಪಿನಾದ್ಯಂತ ಹರಡತಕ್ಕಂಥದ್ದಾಗಿದೆ. ಎಲ್ಲ ಜನಗಳು ಮಾರ್ಟಿನ್ ಲೂಥರ್ನ ಆ 95 ಪ್ರತಿಬಂಧಕಗಳನ್ನು ಓದಿದಂಥ ಜನಗಳ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಬೆಳಕು ಬರ್ತಕ್ಕಂಥದ್ದಾಗಿದೆ. ಮತ್ತೊಂದು ಕಡೆಯಲ್ಲಿ ಪೋಪ್ನ ಅನುಯಾಯಿಗಳು ಮಾರ್ಟಿನ್ ಲೂಥರ್ ನಮಗೆ ವಿರುದ್ಧವಾಗಿದ್ದಾನೆ ಎಂಬುದಾಗಿ ಅವನನ್ನು ಕರೆಸತಕ್ಕಂಥವರಾಗಿದ್ದಾರೆ, ಕರೆಸಿ ಹೇಳ್ತಕ್ಕಂಥವರಾಗಿದ್ದಾರೆ. ನೀನೊಬ್ಬನೇ ಬುದ್ಧಿವಂತನೆಂಬುದಾಗಿ ನೆನೆಸ್ಕೊಂಡಿದ್ದೀಯೋ, ನೀನು ಹೇಳಿರ್ತಕ್ಕಂತಹ ವಿಚಾರಗಳನ್ನು ಹಿಂತೆಗೆದುಕೋ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಮಾರ್ಟಿನ್ ಲೂಥರ್ ಹೇಳ್ತಕ್ಕಂಥವನಾಗಿದ್ದಾನೆ, ಯಾವುದೇ ಕಾರಣಕ್ಕೂ ಸಹ ನೀವು ಸತ್ಯವೇದದಿಂದ ನಾನು ಹೇಳಿರ್ತಕ್ಕಂತಹ ವಿಚಾರಕ್ಕೆ ಉತ್ತರಿಸದ ಹೊರತು ನಾನು ನನ್ನ ಹೇಳಿಕೆಗಳನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಅವನು ಛಲದಿಂದ ನಿಂತುಕೊಳ್ತಕ್ಕಂಥನಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಆತನಿಗೆ ಅನೇಕ ಪ್ರಭಾವಗಳು ಬರ್ತಕ್ಕಂಥದ್ದಾಗಿದೆ. ಆದರೆ ಯಾವ ರೀತಿಯಲ್ಲಿ ಮೋಸೆ, ದಾನಿಯೇಲ, ಇನ್ನು ಅನೇಕರು ಸತ್ಯವೇದದಲ್ಲಿ ಹೆಲಿಯ ಇವರೆಲ್ಲರೂ ಸಹ ಒಬ್ಬರೇ ನಿಂತು ಹೇಗೆ ರಾಜರುಗಳನ್ನು ಎದುರಿಸಿದರು, ಅದೇ ರೀತಿಯಾಗಿ ದೇವರು ಸಹ ನನ್ನನ್ನು ಕರೆದಿದ್ದಾನೆ. ನಾನೊಬ್ಬನಾಗಿರ್ಬೋದು, ಆದರೆ ನನ್ನ ಸುತ್ತ ಪರಲೋಕದ ದಂಡಿದೆ, ದೇವದೂತರ ಸೈನ್ಯ ಇದೆ, ದೇವರು ನನ್ನ ನಡೆಸ್ತಕ್ಕಂಥನಾಗಿದ್ದಾನೆ, ನಾನು ಯಾವುದಕ್ಕೂ ಭಯಪಡಲ್ಲ ಎಂಬುದಾಗಿ ಅವರ ಮುಂದೆ ನಿಂತು ಎಲ್ಲವನ್ನ ಎದುರಿಸ್ತಕ್ಕಂಥನಾಗಿದ್ದಾನೆ. ಆದರೆ ಮಾರ್ಟಿನ್ ಲೂಥರ್ ಯಾವುದಕ್ಕೂ ಬಗ್ಗದೇ ಹೋದ ಕಾರಣದಿಂದ ಪೋಪ್ ಕಥೋಲಿಕ ಸಭೆ ಅವನನ್ನು ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದಾಗಿದೆ. ನಾವು ನಿನ್ನನ್ನು ನಮ್ಮಿಂದ ದೂರ ಮಾಡ್ತಕ್ಕಂಥವರಾಗಿದ್ದೇವೆ, ತಳ್ತಕ್ಕಂಥವರಾಗಿದ್ದೇವೆ, ನಿನಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬುದಾಗಿ ಅವತ್ತಿನಿಂದ ಆತನನ್ನು ಹೊರಗಾಕ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಿಯ ಕೇಳುಗರೆ, ಪ್ರೊಟೆಸ್ಟೆಂಟ್ ಅಂತಕ್ಕಂತಹ ಒಂದು ಮಾರ್ಗ ಏರ್ಪಟ್ಟಿತು. ಅಂದರೆ ಯಾರೆಲ್ಲ ಕಥೋಲಿಕರ ಒಂದು ತತ್ವಗಳನ್ನು ಅವರು ಬೋಧಿಸುವಂತಹ ಅವರ ವಿಚಾರಗಳನ್ನು ಒಪ್ಪಿಕೊಳ್ಳದೇ ಬಂದಂತಹ ಜನಗಳು, ಒಪ್ಪಿಕೊಳ್ಳದವರನ್ನು ಕಥೋಲಿಕ ಸಭೆಯವರೇ ಪ್ರೊಟೆಸ್ಟ್ ಮಾಡಿದರು, ತಳ್ಳಿ ಹಾಕಿದರು ಎಂಬುದರ ಅರ್ಥವಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ಮಾರ್ಟಿನ್ ಲೂಥರನ್ನು ಅವರ ಕೈಯಲ್ಲಿ ಎದುರಿಸಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಅವನನ್ನು ಡಯಟ್ ಆಫ್ ವರ್ಮ್ಸ್ ಅಂತಕ್ಕಂತಹ ಆ ಒಂದು ಸ್ಥಳಕ್ಕೆ, ಮಹಾ ಉತ್ತಮವಾದಂತಹ ಒಬ್ಬ ಪೋಪ್, ಅವನ ಹೆಸರು ಏನೆಂಬುದಾಗಿ ನಾವು ನೋಡಬೇಕಾದರೆ ಸತ್ಯವೇದದಲ್ಲಿ ಅವನು ಬಹಳ ಪಂಡಿತನಾಗಿರ್ತಕ್ಕಂಥನಾಗಿದ್ದಾನೆ. ಮಾತ್ರವಲ್ಲದೆ ಮಾರ್ಟಿನ್ ಲೂಥರ್ನ ನಾನು ಎದುರಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಬರತಕ್ಕಂಥನಾಗಿದ್ದಾನೆ. ಅವನ ಹೆಸರು ಲೆಗೆಟ್ ಅಲಿಯಂಡರ್ ಅಂತಕ್ಕಂತಹ ಒಬ್ಬ ಪೋಪ್. ಅವನು ಉತ್ತಮ ರೀತಿಯಲ್ಲಿ ವಾಕ್ಚಾತುರ್ಯವನ್ನು ಹೊಂದಿರತಕ್ಕಂಥನಾಗಿದ್ದಾನೆ. ಅವನ ಜೊತೆಯಲ್ಲಿ ಒಂದು ಸಂಭಾಷಣೆಯನ್ನು ಏರ್ಪಡಿಸುವುದರ ಮೂಲಕವಾಗಿ ಮಾರ್ಟಿನ್ ಲೂಥರ್ ಹೇಳುವಂತಹ ಪ್ರತಿಯೊಂದಕ್ಕೂ ಸಹ ಉತ್ತರ ಕೊಡಲು ಆ ಪೋಪ್ ಒಂದು ವರ್ಮ್ಸ್ ಆಫ್ ಡಯಟ್ ಅಂತಕ್ಕಂತಹ ಆ ಸ್ಥಳದಲ್ಲಿ ಒಂದು ಕೂಟವನ್ನು ಏರ್ಪಡಿಸ್ತಕ್ಕಂಥವರಾಗಿದ್ದಾರೆ. ಈ ಕೂಟವನ್ನು 5ನೇ ಚಾರ್ಲ್ಸ್ ಅಂತಕ್ಕಂತಹ ಒಬ್ಬ ರಾಜನ ನೇತೃತ್ವದಲ್ಲಿ ನಡೀತಕ್ಕಂಥದ್ದಾಗಿದೆ. ಅಲ್ಲಿ ನಡೀತಕ್ಕಂತಹ ಘಟನೆ ಏನು ಎಂಬುದನ್ನು ನಾವು ಮುಂದುವರಿದು ಕಲಿತಕ್ಕಂಥವರಾಗಿದ್ದೇವೆ. ಒಬ್ಬ ಹೊಸ ಚಕ್ರವರ್ತಿಯಾದಂತಹ 5ನೇ ಚಾರ್ಲ್ಸ್, ಈತನು ಜರ್ಮನಿಯ ಸಿಂಹಾಸನಕ್ಕೆ ಬರತಕ್ಕಂಥವನಾಗಿದ್ದಾನೆ, ಹೊಸದಾಗಿ ಬರತಕ್ಕಂಥವನಾಗಿದ್ದಾನೆ. ಬಂದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ರೋಮಿನ ಬೆಹುಗಾರರು ಆನಂದಿಸಲು, ಸುಧಾರಣೆಯ ವಿರುದ್ಧವಾಗಿ ತನ್ನ ಅಧಿಕಾರವನ್ನು ಉಪಯೋಗಿಸಲು ಪ್ರೇರಿಸಲು ರೋಮಿಗೆ ಬರುವಂತವರಾಗಿದ್ದಾರೆ. ಯಾತಕ್ಕೋಸ್ಕರ ಬರತಕ್ಕಂಥವರಾಗಿದ್ದಾರೆ ಅಂದರೆ ರೋಮಿನಲ್ಲಿ ಏನು ನಡೀತಕ್ಕಂಥದ್ದಾಗಿದೆ, ಮತ್ತರೆ ಈ ಸುಧಾರಣೆಗೆ ಅಭಿನಂದನೆ ಸಲ್ಲಿಸಲಿಕ್ಕೋಸ್ಕರ, ಒಂದು ಪ್ರೇರಣೆಯನ್ನು ಏರ್ಪಡಿಸಲಿಕ್ಕೋಸ್ಕರ ಈ ಒಂದು ರಾಜ ಎಲ್ಲಿಗೆ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ ರೋಮಿಗೆ ಬರ್ತಕ್ಕಂಥವನಾಗಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಸ್ಯಾಕ್ಷನಿಗೆ ಆರಿಸಲ್ಪಟ್ಟವನಿಗೆ ಚಾರ್ಲ್ಸ್ ದೊರೆ ತನ್ನ ಕಿರೀಟಕ್ಕಾಗಿ ತಾನು ಚಿರಋಣಿಯಾಗಿದ್ದೇನೆಂದು ತಿಳಿದು ನಾನು ಆತನು ಹೇಳುವುದನ್ನು ಕೇಳುವವರಿಗೆ ಲೂಥರನಿಗೆ ವಿರುದ್ಧವಾಗಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಾರದೆಂದು ಒತ್ತಾಯ ಮಾಡುತ್ತೇನೆ ಎಂಬುದಾಗಿ ಬರತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಇದರಿಂದಾಗಿ ರಾಜನು ಬಹು ಗಲಿಬಿಲಿಯಿಂದ ನಾಚಿಕೆ ಪಟ್ಟವನಾಗಿ ಆತನು ಮಾರ್ಪಡತಕ್ಕಂಥವನಾಗಿದ್ದಾನೆ. ಪೋಪರ ಅಪ್ಪನೆಯಿಂದ ಲೂಥರನನ್ನ ಮರಣಕ್ಕೆ ಒಪ್ಪಿಸಿದರೆ ಏನೂ ಕಡಿಮೆ ಇಲ್ಲದೆ ಪೋಪ್ ಮಾರ್ಗದವರು ತೃಪ್ತಿ ಪಡುವರು. ಈ ಅಧಿಕಾರಿಯು ದೃಢವಾಗಿ ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಆತನು ಅವರನ್ನು ಮೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆತನು ಹೀಗೆ ಒಂದು ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅದೇನೆಂದರೆ ಚಕ್ರಾಧಿಪತ್ಯದ ದೊರೆಯಾಗಲಿ ಬೇರೆ ಯಾರೇ ಆಗಲಿ, ಲೂಥರನ ಬರವಣಿಗೆಗಳು ತಪ್ಪಾದವುಗಳೆಂದು ನನಗೆ ತೋರಿಸಲಿಲ್ಲ. ಆದ ಕಾರಣ ಡಾಕ್ಟರ್ ಮಾರ್ಟಿನ್ ಲೂಥರನಿಗೆ ಯಾವ ಕೇಡನ್ನು ಮಾಡಬಾರದು. ಹೀಗಾದರೆ ಈತನು ಕಲಿತ ಭಕ್ತಿಯುಳ್ಳ ಮತ್ತು ನಿಷ್ಪಾಕ್ಷತನ ನ್ಯಾಯಾಧೀಶರ ನ್ಯಾಯಶಾಸನದ ಮುಂದೆ ಕಾಣಿಸಿಕೊಳ್ಳಲು ಸಾಧ್ಯವಿದೆ ಎಂಬುದಾಗಿ ಈ ಒಂದು ಚಕ್ರವರ್ತಿ ಹೇಳುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ರಾಜರುಗಳ ಮನಸ್ಸಿನಲ್ಲೂ ಸಹ ಮಾತನಾಡಬಲ್ಲನು ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮಾರ್ಟಿನ್ ಲೂಥರನ ಆ ಒಂದು ವಿಚಾರ ತುಂಬ ಆಳವಾಗಿ ಈ ರಾಜನಿಗೂ ಸಹ ಪ್ರೇರಣೆಯನ್ನು ನೀಡಿತ್ತು. ಆ ನಿಟ್ಟಿನಲ್ಲಿ 5ನೇ ಚಾರ್ಲ್ಸ್ ಅಂತಕ್ಕಂತಹ ಈ ಒಂದು ರಾಜ ತಾನು ಅಧಿಕಾರಕ್ಕೆ ಬಂದ ಕೂಡಲೇ ವರ್ಮ್ಸ್ ಅನ್ನುವಂತಹ ಸ್ಥಳದಲ್ಲಿ ಕೂಡಿದಂತಹ ಜರ್ಮನ್ ಜಿಲ್ಲೆಗಳ ಒಕ್ಕೂಟವು ಎಲ್ಲ ಪಂಗಡದ ಗಮನವನ್ನು ಸೆಳೆಯಲು ಆರಂಭಿಸಿತು. ದೇಶೀಯ ಕೂಟಗಳಲ್ಲಿ ಪ್ರಮುಖವಾದಂಥ ರಾಜಕೀಯ ಪ್ರಶ್ನೆಗಳು ಮತ್ತು ಹಕ್ಕುಗಳನ್ನು ಕುರಿತು ಪ್ರಸ್ತಾಪಿಸಬೇಕಾಗಿ ಇದು ಇತ್ತು. ಮೊಟ್ಟ ಮೊದಲನೇದಾಗಿ ಜರ್ಮನಿಯ ರಾಜರುಗಳು ತೀರ್ಮಾನಕ್ಕೆ ಬರುವ ಈ ಒಕ್ಕೂಟದಲ್ಲಿ ಯೌವನ ರಾಜನನ್ನು ಸಂಧಿಸಲು ಬರುವಂತವರಾಗಿದ್ದಾರೆ. ಸ್ವದೇಶದ ಎಲ್ಲ ಕಡೆಯಿಂದ ಸಭೆಯ ಮತ್ತು ರಾಜ್ಯದ ಮುಖ್ಯಸ್ಥರೆಲ್ಲರೂ ಸಹ ಕೂಡಿ ಬರುವಂತವರಾಗಿದ್ದಾರೆ. ಈ ಒಂದು ವಮ್ಸ್ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಎಲ್ಲರೂ ಸಹ ಕೂಡಿ ಬರತಕ್ಕಂಥವರಾಗಿದ್ದಾರೆ. ಇಲ್ಲಿ ಹೊಸದಾಗಿ ನೇಮಿಸಿರ್ತಕ್ಕಂತಹ ರಾಜನಿಗೆ ಸಹ ಅಭಿನಂದನೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಮಾತ್ರವಲ್ಲದೆ ಈ ಒಂದು ಸಂಘರ್ಷ ರಾಜಕೀಯವಾಗಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಆ ಒಂದು ಪ್ರಾಂತ್ಯಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ವಮ್ಸ್ ಅಂತಕ್ಕಂಥ ಸ್ಥಳದಲ್ಲಿ ಒಂದು ಕೂಟವನ್ನು ಏರ್ಪಡಿಸಲಾಗ್ತಕ್ಕಂಥದ್ದಾಗಿದೆ. ಸ್ವದೇಶದ ಎಲ್ಲ ಕಡೆಯಿಂದ ಸಭೆ ಮತ್ತು ರಾಜ್ಯದ ಮುಖ್ಯಸ್ಥರೆಲ್ಲರೂ ಕೂಡಿ ಬರುವಂತವರಾಗಿದ್ದಾರೆ. ಕೇವಲ ರಾಜಕೀಯ ಚಟುವಟಿಕೆ ಎಂದಾಗ ಬರೀ ಕೇವಲ ಅಲ್ಲಿ ರಾಜರುಗಳು ಮಾತ್ರ ಇರಲಿಲ್ಲ. ಆಗಿನ ಕಾಲದಲ್ಲಿ ಪೋಪ್ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಅಧಿಕಾರವನ್ನು ಹೊಂದಿದ್ದರು. ಆ ನಿಟ್ಟಿನಲ್ಲಿ ಕೇವಲ ಸಭೆ ಮತ್ತು ರಾಜ್ಯದ ಮುಖ್ಯಸ್ಥರು ಆ ಒಂದು ಕೂಟಕ್ಕೆ ಕೂಡಿ ಬರತಕ್ಕಂಥವರಾಗಿದ್ದಾರೆ. ವಮ್ಸ್ಗೆ ಪ್ರಾಪಂಚಿಕ ಅಧಿಪತಿಗಳು, ಉನ್ನತ ಮಟ್ಟದಲ್ಲಿ ಹುಟ್ಟಿದವರು, ಶಕ್ತಿವಂತರು, ಪರಂಪರೆ ವಂಶಸ್ಥರು, ಹಕ್ಕುಗಳಿಂದ ಹೆಚ್ಚಳ ದುಪ್ಪಟ್ಟಾಗಿರುವವರು, ರಾಜ್ಯಯೋಗ ಮಂಡಲವೂ ಅವರ ಮನಸ್ಸಿಗೆ ಉನ್ನತರೆಂದು ಅಧಿಕಾರ ಹೊಂದಿರುತ್ತೇವೆಂದು ನೆನೆಸಿದವರು, ಸಭ್ಯ ಸೇನೆಯು ಮತ್ತು ಅವರ ಆಯುಧಗಳನ್ನು ಹೊರುವವರು, ವಿದೇಶ ಮತ್ತು ದೂರ ದೇಶದ ರಾಯಭಾರಿಗಳು ಬಂದಿದ್ದರು. ಈ ಒಂದು ಕೂಟ ಕೇವಲ ಸಭೆ ಮತ್ತು ರಾಜ್ಯಕ್ಕೆ ಮಾತ್ರ ಕೂಡಿರಲಿಲ್ಲ. ಅದರಲ್ಲಿ ಬಂದಂತಹ ಆ ಒಂದು ಅಧಿಕಾರಿಗಳು ಯಾರೆಂಬುದಾಗಿ ನಾವು ನೋಡಬೇಕಾದರೆ, ರಾಜಯೋಗವುಳ್ಳಂಥವರು, ರಾಜ ಪರಂಪರೆಯ ವಂಶಸ್ಥರು, ಶಕ್ತಿಶಾಲಿ ಉಂಟಂತಹ ಜನಗಳು, ಸಮಾಜದಲ್ಲಿ ಬಲಿಷ್ಠರಾಗಿರ್ತಕ್ಕಂತಹ ಜನಗಳು, ಇವರೆಲ್ಲರೂ ಸಹ ಆ ಒಂದು ಸಭೆಗೆ ಕೂಡಿ ಬರತಕ್ಕಂಥವರಾಗಿದ್ದಾರೆ. ವಿದೇಶದಿಂದ ಬಂದಂತಹ ರಾಯಭಾರಿಗಳು, ಅವರ ಸೈನ್ಯ ಎಲ್ಲವೂ ಸಹ ಈ ಒಂದು ಡಯಟ್ ಆಫ್ ವಮ್ಸ್ ಅಂತಕ್ಕಂತಹ ಆ ಒಂದು ಸ್ಥಳಕ್ಕೆ ಬರತಕ್ಕಂಥದ್ದಾಗಿದೆ. ಈ ಒಂದು ಕೂಟ ಒಂದು ದೊಡ್ಡ ಮಟ್ಟದ ಕೂಟ. ಬಹು ಆಸಕ್ತಿಯಿಂದ ಚರ್ಚಿಸಿದ ವಿಚಾರವು ಸ್ಯಾಕ್ಸೋನ್ ಸುಧಾರಕನ ಕಾರ್ಯವಾಗಿತ್ತು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಇದು ಒಂದು ದೊಡ್ಡ ಮಟ್ಟದ ಕೂಟ. ಎಲ್ಲರೂ ಸಹ ಇಲ್ಲಿ ಕೂಡಿ ಬಂದಿರತಕ್ಕಂಥವರಾಗಿದ್ದಾರೆ. ಅನೇಕ ವಿದೇಶಿಯಗಳಿಂದ ರಾಜರುಗಳು ಬಂದಿದ್ದಾರೆ, ಧಾರ್ಮಿಕ ನಾಯಕರುಗಳು ಬಂದಿದ್ದಾರೆ, ಸಭೆಯ ಅತಿ ಮುಖ್ಯವಾದಂಥ ವ್ಯಕ್ತಿಗಳು ಬಂದಿದ್ದಾರೆ, ಮತ್ತು ಸಮಾಜದಲ್ಲಿ ಜನಪ್ರಿಯರಾಗಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಈ ಒಂದು ಕೂಟಕ್ಕೆ ಬಂದಿರತಕ್ಕಂಥವರಾಗಿದ್ದಾರೆ. ಚಾರ್ಲ್ಸ್ ಮೊದಲು ಅಧಿಕಾರಿಗೆ ಡಯಟ್ಗೆ ಲೂಥರನನ್ನ ಜೊತೆಯಲ್ಲಿ ಕರೆತರಲು ತಿಳಿಸಿದನು. ಈ ಒಂದು ಕೂಟದ ಮುಖ್ಯ ಉದ್ದೇಶ, ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥದ್ದು ಏನೆಂದರೆ, ಮಾರ್ಟಿನ್ ಲೂಥರ್ ಈಗಾಗಲೇ ಆತನು ಈ ಒಂದು ಕಥೋಲಿಕ ಸಭೆಗೆ ವಿರುದ್ಧವಾಗಿ ಸತ್ಯವೇದದಲ್ಲಿರತಕ್ಕಂತಹ ವಾಕ್ಯಗಳನ್ನು ಎತ್ತಿ ತೋರಿಸಿದ್ದಾನೆ, ಅವರಿಗೆ ವಿರುದ್ಧವಾಗಿ ನಿಂತಿದ್ದಾನೆ, ಅವರ ಸುಳ್ಳಾದಂತಹ ಬೋಧನೆಗಳನ್ನು ತಿರಸ್ಕರಿಸಿದ್ದಾನೆ, ಜನಗಳಿಗೆಲ್ಲೇ ಒಂದು ಸುಧಾರಣೆಯನ್ನು ಏರ್ಪಡಿಸಿದ್ದಾನೆ. ಆ ನಿಟ್ಟಿನಲ್ಲಿ ಆತನನ್ನು ಹೇಗಾದರೂ ಮಾಡಿ ಸೆರೆ ಹಿಡಿಬೇಕು, ಅಥವಾ ಆತನು ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಹಿಂಪಡಿಬೇಕು, ಆ ಒಂದು ಉದ್ದೇಶದಿಂದಲೇ ಈ ಒಂದು ವಮ್ಸ್ನಲ್ಲಿ ಈ ಒಂದು ಕೂಟವನ್ನು ಏರ್ಪಡಿಸ್ತಕ್ಕಂಥವರಾಗಿದ್ದಾರೆ. ಅದರ ಹಿಂದೆ ಏನೇ ಬೇರೆ ಕಾರ್ಯಗಳಿದ್ದಿರಬಹುದು, ಆದರೆ ಅವರ ಉದ್ದೇಶ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಮಾರ್ಟಿನ್ ಲೂಥರನ್ನು ಹೇಗಾದರೂ ಸೆರೆ ಹಿಡಿಬೇಕು, ಅಥವಾ ಆತನು ಹೇಳುವಂತಹ ತತ್ವಗಳನ್ನು ಆತನು ಹಿಂತೆಗೆದುಕೊಳ್ಳುವಂತೆ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಅದಕ್ಕೋಸ್ಕರವೇ ಚಾರ್ಲ್ಸ್ ಮೊದಲು ಅಧಿಕಾರಿಗಳಿಗೆ ಹೇಳ್ತಕ್ಕಂಥನಾಗಿದ್ದಾನೆ, ಡಯಟ್ ಅಂತಕ್ಕಂತಹ ಈ ಒಂದು ವಮ್ಸ್ಗೆ ಲೂಥರನ್ನ ಜೊತೆಯಲ್ಲಿ ಕರೆತರಲು ತಿಳಿಸುವಂತವನಾಗಿದ್ದಾನೆ. ಆದರೆ ಪ್ರಾಣಹಾನಿ ಆಗದಂತೆ ಯಾವ ತಡೆಯಿಲ್ಲದೆ ಮಾತನಾಡಲು, ವಿರೋಧತೆ ತರುವ ಪ್ರಶ್ನೆಗಳಿದ್ದರೆ ಪರಿಹರಿಸುವವರ ಮುಂದೆ ತಿಳಿಸಲು, ಏನೂ ಕೇಡಾಗದೆಂದು ಅಭಯ ವಚನವನ್ನು ಮಾರ್ಟಿನ್ ಲೂಥರ್ಗೆ ಈ ಚಕ್ರವರ್ತಿ ನೀಡುವಂತವನಾಗಿದ್ದಾನೆ. ಏನೂ ಆಗೋದಿಲ್ಲ, ನೀನು ಬರಬಹುದು, ನಿನಗೆ ಪ್ರಾಣ ಹಾನಿ ಏನೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆತನು ಹೇಳಿ ಮಾರ್ಟಿನ್ ಲೂಥರನ್ನು ಆತನು ಕರೆದುಕೊಂಡು ಬರಲು ಹೇಳುವಂತೆವನಾಗಿದ್ದಾನೆ. ಚಕ್ರವರ್ತಿಯ ಮುಂದೆ ಕಾಣಿಸಿಕೊಳ್ಳಲು ಲೂಥರನು ಬಹು ಆಸಕ್ತಿಯಿಂದ ಇದ್ದನು. ಆತನ ಆರೋಗ್ಯ ಆ ಸಮಯದಲ್ಲಿ ಕೆಟ್ಟಿತು. ಆದಾಗಿಯೂ ಅಧಿಕಾರಿಗಳಿಗೆ ಒಂದು ಕಾಗದ ಪತ್ರವನ್ನು ಆತನು ಬರೀತಕ್ಕಂಥವನಾಗಿದ್ದಾನೆ. ಆ ಕಾಗದ ಪತ್ರ ಏನು ಅಂತಹದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಡಯಟ್ ಆಫ್ ವರ್ಮ್ಸ್ ಅಂತಕ್ಕಂತಹ ಸ್ಥಳದಲ್ಲಿ ಒಂದು ಕೂಟವನ್ನು ಏರ್ಪಡಿಸ್ತಕ್ಕಂಥರಾಗಿದ್ದಾರೆ. ಕಾರಣ, ಮಾರ್ಟಿನ್ ಲೂಥರನ್ನು ವಿಚಾರಣೆ ಮಾಡಲು. ಆ ವಿಚಾರಣೆಯ ಸಂದರ್ಭದಲ್ಲಿ ರಾಜ ಅವನನ್ನು ಕರೆದುಕೊಂಡು ಬರಲು ಹೇಳುವಂತೆವನಾಗಿದ್ದಾನೆ. ಆದರೆ ಮಾರ್ಟಿನ್ ಲೂಥರ್ಗೆ ಅನಾರೋಗ್ಯ ಏರ್ಪಡ್ತಕ್ಕಂಥದ್ದಾಗಿದೆ. ಆದರೂ ಸಹ ಆತನು ಹೇಗೆ ಆ ಒಂದು ಡಯಟ್ ಆಫ್ ಓಮ್ಸ್ ಅಂತಕ್ಕಂತಹ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಪಾದಿಸ್ತಕ್ಕಂಥನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ, ನಿನ್ನ ಸತ್ಯವನ್ನು ನಿನ್ನ ಮಕ್ಕಳ ಮುಖಾಂತರವಾಗಿ ಕತ್ತಲೆ ಯುಗದಲ್ಲಿ ಹೇಗೆ ನೀನು ಹೊರತೆಗೆದುಕೊಂಡು ಬಂದೆ ಎಂಬುದನ್ನು ನಾವು ಕಲಿತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಮಾರ್ಟಿನ್ ಲೂಥರನ ಜೀವಿತದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆಯನ್ನು ನಾವು ಪರಿಶೀಲಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಯಾವ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ಧೈರ್ಯವಾಗಿ ಆ ಒಂದು ಒಕ್ಕೂಟದಲ್ಲಿ ನಿಂತು ತನ್ನ ಒಂದು ವಿಚಾರವನ್ನು ಅವರಿಗೆ ತಿಳಿಯಪಡಿಸಿದನು, ಆ ನಿಟ್ಟಿನಲ್ಲಿ ಇವತ್ತು ಸಹ ಅನೇಕ ಮಕ್ಕಳು ಸತ್ಯವನ್ನು ತಿಳಿಸಬೇಕು ಎಲ್ಲರಿಗೂ ಎಂಬುದಾಗಿ ಹಂಬಲಿಸ್ತಕ್ಕಂತಹ ನಿನ್ನ ಮಕ್ಕಳು, ಇದನ್ನು ಕೇಳುವಂತಹ ನಿನ್ನ ಮಕ್ಕಳಿಗೆ ಧೈರ್ಯವನ್ನು ಕೊಡು ಸ್ವಾಮಿ. ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಜ್ಞಾನವನ್ನು ಕೊಡು, ಬಲವನ್ನು ಕೊಡು. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದನ್ನು ಅರಿತುಕೊಂಡು ನಿನ್ನ ಈ ಸತ್ಯವನ್ನು ಅನೇಕರಿಗೆ ತಿಳಿಸಿ ಧೈರ್ಯದಿಂದ ನಿನ್ನ ಸುವಾರ್ತೆಯನ್ನು ರಾಜರುಗಳ ಮುಂದೆಯೂ ಅನೇಕ ಅಧಿಕಾರಿಗಳ ಮುಂದೆ ತಿಳಿಸುವಂತಹ ಭಾಗ್ಯವನ್ನು ಮಕ್ಕಳಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ನಮ್ಮನ್ನು ಈ ಕೊನೆಯ ಕಾಲದಲ್ಲಿ ನೀನು ಉಪಯೋಗಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.